ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾ ವಾಪ್ಸಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನೇನೋಸೌ ಶ್ರೀಪತಿರ್ ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರು ಮಂಡಲಃ ಸದೋದಿತೋ ಜ್ಞಾನಮರೀಚಿ ಮಾಲೆ ಸವಕ್ತ ಹಾರ್ದೋಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸವಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀ ವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಕಿರೀಟಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಂಸಾರದಲ್ಲಿ ಸರ್ವಪ್ರತೀಕ ಸಂಧಿಯಲ್ಲಿ ಏಳನೇ ಒಂದು ಶ್ಲೋಕವನ್ನು ನೋಡಿದ್ದೀವಿ, ಏಳನೇ ಪದ್ಯವನ್ನು ನೋಡಿದ್ದೀವಿ. ಆ ಪದ್ಯಕ್ಕೆ ಕಾಮೆಂಟ್ ವ್ಯಾಖ್ಯಾನ ಬರೆಯುವಾಗ ಅಲ್ಲಿ ಒಂದು ವ್ಯಾಖ್ಯಾನಕಾರರು ಇದನ್ನ ಇಟ್ಟುಕೊಂಡು ನೀವು ವಿಜಯದಾಸರು ಮಾಡಿದ ಹರಿನಾಮ ಸುಳಾದಿಯನ್ನು ಇಲ್ಲಿ ಸೇರಿಸ್ಕೋಬೇಕು, ಇನ್ನು ಎರಡು ಮೂರನ್ನೇ ಹೇಳಿದ್ದಾರೆ, ಮುಖ್ಯವಾಗಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಹರಿನಾಮದ ಮಹಿಮೆ ಎಂತಾದ್ದು ಅಂತ ಅದು ಸ್ಥೂಲವಾಗಿ ಬರುತ್ತೆ. ಹರಿನಾಮ ಎಲ್ಲ ಇವಾಗ ಬರುತ್ತಲ್ಲ ಕಲಿಯುಗದಲ್ಲಿ ನಾಮಸ್ಮರಣೆ, ನಾಮವನ್ನ ಸ್ಮರಣೆ ಮಾಡಿದ್ರೆ ಅದು ಮೋಕ್ಷ ಸುಲಭವಾದ ದಾರಿಯಾಗತ್ತ. ಸುಲಭನೋ ಹರಿ ಅಂತ ಹೇಳಿದಂತೆ ಸುಲಭ ದಾರಿ ಕಲಿಯುಗದಲ್ಲೇ ಶ್ರೇಷ್ಠ ಅಂತ. ಕಲಿಯುಗ ಅತೀ ನೀಚ ಅಂತ ಕಲಿಯನ್ನ ಪ್ರಭಾವ ಇರುವಂತ ಕಾಲದಲ್ಲಿ ಹರಿನಾಮವನ್ನ ಸ್ಮರಣೆ ಮಾಡಬೇಕು ಅಂತ ಬರ್ತಿದ್ದಾರೆ. ಸ್ಮರಣೆ ಅಂತ ಸ್ಮರಣೆ ಯಾವುದು ಎಂಬುದನ್ನ ಏಳನೇ ಪದ್ಯದಲ್ಲಿ ಎಂಥ ರೀತಿಯಾಗಿ ಆ ಸ್ಮರಣೆ ಇರಬೇಕು. ಸ್ಮರಣೆ ಅಂದ್ರೆ ಆ ನೆನಪಿನ ಕೋಶ, ಇಮೋಷನ್, ಮನಸ್ಸಿಗೆ ಆಚೆ ಇರುವಂತಹ ಚಿತ್ತದಲ್ಲಿ ಅದು ಆ ಸಂಸ್ಕಾರ ಚಿತ್ತದಲ್ಲಿ ದಟ್ ಇಂಪ್ರೆಷನ್ಸ್ ಇರಬೇಕು. ಆ ಇಂಪ್ರೆಷನ್ಸ್ ಇದ್ರೆ ಇವಾಗ ನಾವು ಇವಾಗ ಅವಕಾಶ ಕೊಟ್ಟಾಗ ಆ ಇಂಪ್ರೆಷನ್ಸ್ ನ ಇಟ್ಟುಕೊಂಡು ಬಿಟ್ರೆ ಅದು ಯಾವ ಜನ್ಮ ಅದು ಅಳಿವೇ ಇಲ್ಲ. ಅದಕ್ಕೆ ಚಿತ್ತದಲ್ಲಿ ಇಟ್ಟುಕೊಂಡು ಬಿಟ್ರೆ ಅದಕ್ಕೆ ಅಳಿವೇ ಇಲ್ಲ. ಚಿತ್ತದಲ್ಲಿ ಇಟ್ಟುಕೊಂಡನ್ನದನ್ನ ನಮ್ಮ ಇವಾಗ ನೆನಪಿಗೆ ತರಬೇಕು. ಇವಾಗ ಏಳನೇ ಪದ್ಯದಲ್ಲಿ ಹೇಗೆ ಚಿಂತನೆ ಇರಬೇಕು, ನಮ್ಮಲ್ಲಿ ಇರುವಂತ ಬಿಂಬನ ಚಿಂತನೆ ಅಂತ ನೋಡಿದೀವಿ. ಬಿಂಬ ಅಂದ್ರೆ ಆ ಬಿಂಬನಲ್ಲಿ ಆ ಅವಯವಗಳು ಮೂರ್ತಿ ಲಕ್ಷಣ ಅಂತ ಯಾವಾಗ್ಲೂ ಒಂದು ಮೂರ್ತಿ ಒಂದು ಆಕಾರ ವಿಶೇಷ ಆಕಾರ ಹೇಗ್ ಕೊಡ್ಬೇಕು ನಮ್ಗೆ ಗೊತ್ತಿಲ್ಲ. ನಮ್ಗೆ ಪರಿಚಿತವಾದಂತ ನಮ್ಮ ಕುಲದೇವರೋ ನಮ್ಮ ಇಷ್ಟ ದೇವರೋ ಅಥವಾ ಗ್ರಂಥ ಪ್ರತಿಪಾದ್ಯನಾದಂತ ಎಲ್ಲಾ ಗ್ರಂಥಕ್ಕೆನು ಪ್ರತಿಪಾದ್ಯನಾದಂತ ಲಕ್ಷ್ಮೀನಾರಾಯಣನ ಆ ಸೂರ್ಯಮಂಡಲದಲ್ಲಿ ಇರುವಂತ ಲಕ್ಷ್ಮೀನಾರಾಯಣನ ಚಿಂತನೆಯನ್ನ ಇಟ್ಟುಕೊಂಡು ಅವನಲ್ಲಿ ಯಾಕೆ ಮೂರ್ತಿ ಚಿಂತನೆಯಿಂದ ಅವನ ಕಣ್ಣು ಕಿವಿ ಮೂಗು ನಕ ಉಗು ಇದು ಎಲ್ಲವೂ ಚಿಂತನೆ ಮಾಡಿದಾಗೆ ನಮ್ಮ ದೇಹದಲ್ಲಿನೂ ಹಾಗೆ ಇದೆ. ಅನಂತ ರೂಪಗಳ ಚಿಂತನೆ ಆಗತ್ತೆ. ಅದಕ್ಕೆ ನದಿಗಳು ಆಮೇಲೆ ನದಿಗಳು ಇರುವಂತಹ ನಾಡಿಗಳು ಆಮೇಲೆ ರೋಮಕೂಪಗಳು ಅಲ್ಲಿ ಪುಷ್ಕರಣಿಯಾದಂತಹ ತೀರ್ಥಗಳು ಎಲ್ಲ ಚಿಂತನೆ ಬಂದಾಗ 150 ಕೋಟಿ ಬಂದ್ಬಿಡತ್ತೆ ನಮಗೆ. ಇಷ್ಟು ಅನಂತ ಸಂಖ್ಯೆಯಿಂದ ದೇವರಿದ್ದಾನೆ, ಅವನೇ ಹರಿ ಎಂಬೋ ಚಿಂತನೆಯನ್ನು ಇಟ್ಟುಕೊಂಡು ಹೊರಗೆ ನಾವು ಮಾಡುವಂತ ಪೂಜೆಯಲ್ಲಿ ಅದನ್ನ ನೋಡಬೇಕು. ಅದು ಹೇಗೆ ಅಂತ ಹೇಳ್ತಾರೆ, ಯಾಕೆಂದ್ರೆ ಭಾಗವತದಲ್ಲಿ ನಮ್ಗೆ ಇಂಥ ಇಂಥ ಫಲ ಬೇಕಂದ್ರೆ ಇಂಥ ಇಂಥ ದೇವರನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಮಾಡ್ಬೇಕು ಅಂದ್ರೆ ಇಲ್ಲಿ ಬರುತ್ತೆ, ಅದು ವಾಟ್ಸಪ್ ಲಿ ಕಳ್ಸಿದ್ದು. ಹರಿನಾಮ ಲಕ್ಷ್ಮಿ ಕಾಣು, ಹರಿನಾಮ ಲಕ್ಷ್ಮಿ ಕಾಣು ಅಂದ್ರೆ ಇವಾಗ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀರಾ. ಸೊ ಲಕ್ಷ್ಮಿಯಲ್ಲಿ ದೇವರು ಎಷ್ಟು ರೂಪಗಳನ್ನ ಇಟ್ಟಿದ್ದಾನೆ, ಲಕ್ಷ್ಮಿಯಲ್ಲಿ ಅನಂತ ರೂಪಗಳು, ಲಕ್ಷ್ಮಿಯಲ್ಲಿ ಹೇಳ್ತೀವಲ್ಲ ಅನಂತ ರೂಪಗಳು, ಬ್ರಹ್ಮನಕ್ಕಿಂತ ಅವಳಲ್ಲಿ ಎಷ್ಟೋ ಪಟ್ಟ ಅನಂತ ರೂಪಗಳು ಅವಳು ವಿಲಕ್ಷಣವಾಗಿ ಇದ್ದಾಳೆ ಅಂತ ಚಿಂತನೆ ಅಂದ್ರೆ ಅಷ್ಟು ರೂಪದಿಂದ ಲಕ್ಷ್ಮಿ ಪ್ರಕೃತಿಯ ಅಭಿಮಾನಿ. ಆ ಪ್ರಕೃತಿಯಿಂದಲೇ ಅವಳಿಂದ ನಿಯಮಿಸಲ್ಪಡುವಂತ ಆ ಪ್ರಕೃತಿಯಿಂದಲೇ ಎಲ್ಲವೂ ಸಮಸ್ತ ಪದಾರ್ಥಗಳು ಆಗಿದೆ. ಸೊ ಅಷ್ಟು ಪದಾರ್ಥಗಳಲ್ಲಿ ಲಕ್ಷ್ಮಿ ಜೊತೆಯಲ್ಲಿ ಲಕ್ಷ್ಮಿಯಲ್ಲಿ ಒಳಗಿಂದು ಲಕ್ಷ್ಮಿ ಎಂಬುವ ಹೆಸರಂದ್ರ ಯಾರು ಇವಾಗಿದ್ದಾನಂದ್ರೆ ನಮ್ಮಲ್ಲಿ ಇರುವಂತ ಹರಿ. ಹರಿ ಅಂದ್ರೆ ಇವಾಗ ಬಿಂಬ ಅಂದ್ರೆ ಒಂದು ಅಂತಿಲ್ಲ, ಅನಂತ ಸಂಖ್ಯೆಯಿಂದ ಆ ಒಂದು ರೂಪದೊಳ್ ಅನಂತ ರೂಪದಿಂದ ಅವನಿದ್ದಾನೆ. ಅದು ಎಲ್ಲವೂ ಈ ಒಂದು ಲಕ್ಷ್ಮಿಯಲ್ಲಿ ನಾವು ಶುಕ್ರವಾರದ ಆ ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಪಟವನ್ನ ಇಟ್ಟವಾಗ ನಾವು ಅಲ್ಲಿ ಲಕ್ಷ್ಮಿ ವಿಗ್ರಹ ಏನೋ ಅಲ್ಲಿ ಲಕ್ಷ್ಮಿ ಅಂತ ಬಂದಾಗ ಇವನನ್ನೇ ಅಲ್ಲಿ ಇಟ್ಕೋಬೇಕು. ಲಕ್ಷ್ಮಿ ಅಂದ್ರೆ ಇವನೇ, ಅವಳಲ್ಲಿ ಇದ್ದು ನೇಮನ ಮಾಡುವಂತ ಸ್ವಾಮಿ ಇವನೇ ಇದ್ದಾನೆ. ಸೊ ಅಲ್ಲಿ ಹರಿನಾಮ ಲಕ್ಷ್ಮೀಕಾಣ, ಲಕ್ಷ್ಮಿಯಲ್ಲಿ ಆ ಹರಿನಾಮವನ್ನ, ಆ ಅಜ್ಞಾನವನ್ನ ತೆಗೆಯುವಂತ ನಮ್ಮ ಹೃದಯದಲ್ಲಿ ಇರುವಂತಹ ಹರಿಯನ್ನ ಹರಿನಾಮ ಲಕ್ಷ್ಮೀಕಾಣೋ ಅದು ಮಾಡಿದಾಗ ಏನಾಗತ್ತಂತ, ದಾರಿದ್ರ್ಯ ಜನರಿಗೆ, ದಾರಿದ್ರ್ಯದಲ್ಲಿ ನಾವು ಇದ್ದೀವಿ. ಏನು ದಾರಿದ್ರ್ಯ ಅಂದ್ರೆ ದೇವರ ಮಹಿಮೆ, ದೇವರು ನಮ್ಮ ಒಳಗೆ ಇಲ್ಲ, ಒಳಗೆ ಇರೋದು ಮುಂತಾದ ದೇವರ ಒಂದು ಪ್ರಜ್ಞೆಯೇ ಇಲ್ಲ, ಆ ದಾರಿದ್ರ್ಯ. ಯಾಕೆಂದ್ರೆ ದುಡ್ಡು ಕಾಸು ಒಂದನ್ನೇ ದಾರಿದ್ರ್ಯ ಅಂತ ಹೇಳೋಲ್ಲ, ದುಡ್ಡು ಕಾಸು ಇದ್ದವನಿಗೆಲ್ಲ ಎಲ್ಲವೂ ಬರೋದಿಲ್ಲ. ನಿಜವಾದ ಒಂದು ಜ್ಞಾನ, ನಿಜವಾದ ಭಾಗ್ಯ, ಐಶ್ವರ್ಯ ಯಾವುದು ಅಂದ್ರೆ ಭಗವಂತನೇ. ಆ ಭಗವಂತ, ಅದು ಭಗವಂತ, ನನ್ನ ಒಳಗೆ ಇರುವಂತ ಭಗವಂತ, ನನ್ನ ಒಳಗೆ ಈ ಅಣುವಷ್ಟು ಇರುವಂತ ಈ ಜೀವನ ಒಳಗೆ ವ್ಯಾಪ್ತನಾಗಿದ್ದು, ಅಂತರ್ಯಾಮಿಯಾಗಿದ್ದು, ಅನಂತ ರೂಪದಿಂದ ಒಂದು ಕಡೆ ಒಂದು 3 ಬಿಲಿಯನ್ ರೂಪ, ಎಷ್ಟು ರೂಪ ಒಂದು ಸುಲಾದಿಯಲ್ಲಿ ಬಂತು, ಅಷ್ಟು ರೂಪಗಳು, ಅಷ್ಟು ರೂಪದಿಂದ ಅವನಿದ್ದಾನೆ ಅಂತ ಬಂತು. ಸೊ ಅಷ್ಟು ರೂಪಗಳಿಂದ ಅವನ ಹೋದೇ ಗೊತ್ತಿಲ್ಲ ನಮ್ಗೆ. ಸೊ ನಮಗೆ ದಾರಿದ್ರ್ಯ, ಸೊ ಆ ಅಂದ್ರೆ ಅವನಲ್ಲಿ ಲಕ್ಷ್ಮಿಯನ್ನ ಪೂಜೆ ಈ ರೀತಿಯಿಂದ ಮಾಡಿದಾಗ ದುಡ್ಡು ಕಾಸು ಅವಳು ಕೊಟ್ಟೆ ಕೊಡ್ತಾಳೆ, ದುಡ್ಡು ಕಾಸಕ್ಕಿಂತ ಈ ಒಂದು ಸಂಪತ್ತನ್ನ ಅವಳು ಕೊಡ್ತಾಳೆ. ಸೊ ಹರಿನಾಮ ಲಕ್ಷ್ಮೀಕಾಣೋ ದಾರಿದ್ರ್ಯ ಜನರಿಗೆ ಅಂದ್ರೆ ನಾವೇ, ಅದು ನಾವು ನೋಡಬೇಕು. ಹರಿನಾಮವನ್ನ ಲಕ್ಷ್ಮಿಯಲ್ಲಿ ನಿನ್ನಲ್ಲಿ ಇರುವಂತ ಆ ಬಿಂಬನನ್ನ, ನಿನ್ನ ಮುಂದೆ ಇರುವಂತ ಆ ಶುಕ್ರವಾರದ ಪೂಜೆ ವೇಳೆಗೆ ಅವಳು ಬರ್ತಾಳಲ್ಲ, ಅಲ್ಲಿ ಆ ಹರಿಯನ್ನ ನೋಡು. ಅಂದ್ರೆ ಹರಿ ಇವಾಗ ಲಕ್ಷ್ಮಿಯ ರೂಪ, ಸ್ತ್ರೀ ರೂಪದಿಂದ ಅವನಲ್ಲಿ ಕಾಣಿಸ್ತಾ ಇದ್ದಾನೆ. ಅಲ್ಲಿ ಇರುವಂತ ಪಟದಲ್ಲಿ ಇರುವಂತ ಲಕ್ಷ್ಮಿ ಅದು ನನ್ನ ಬಿಂಬಮೂರ್ತಿ ಆಗಿದ್ದಾನೆ ಅಂತ ಹೇಳಿ, ಹರಿನಾಮ ಲಕ್ಷ್ಮಿ ಕಾಣೋ ದಾರಿದ್ರ್ಯ ಜನರಿಗೆ ಅಂತ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಬಂದು ಬ್ರಹ್ಮ ಕಾಣು ಹರಿನಾಮ. ಎಲ್ಲದಕ್ಕೇನು ಮುಂದೆ ನಾವು ಹರಿನಾಮ. ಇದು ಯಾಕೆ ಅಂದ್ರೆ ನಾವು ಇವಾಗ ಇದು ಮಾಲಾಕಾರ ನ್ಯಾಸ ತತ್ವನ್ಯಾಸ ಎಲ್ಲ ಮಾಡುವಾಗ ಮುಖ್ಯವಾಗಿ ಹೇಳೋದು ಏನು ಅಂದ್ರೆ ಪರಾಯ ಪರಾಯ ಅಂತ, ಸೀಮ್ ಪರಾಯ ಸೀಮ್ ಪರಾಯ ಹೇಳಿ ಸೀಮ್ ಪರಾಯ. ಯಾಕೆಂದ್ರೆ ಅಪ್ಪಿ ತಪ್ಪಿ ನಮ್ಗೆ ಆ ದೇವತೆಗಳ ಮಾತ್ರ ಬರಬಾರ್ದು, ಅವರಲ್ಲಿ ಇದ್ದು ಮಾಡುವಂತದ್ದು ಸಜ್ಜೇ ಅಲ್ಲಿನ ಪರಾಯ 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 ಅಂತ ಅಲ್ಲಿ ಹೇಳೋ ಮೂಲಕವಾಗ ಅವನು ಅವನು ನಾರಾಯಣನೇ, ನಾರಾಯಣನೇ ಈ ರೂಪದಿಂದ ಇದ್ದಾನೆ. ಯಾಕಂದ್ರೆ ತುದಿ ಮೊದಲು ತುಂಬಿ ಅನ್ನುವಂಥದ್ದು ಬರುತ್ತೆ ನೋಡಿ, ಎಲ್ಲ ಪೂರ್ತಿಯಾಗಿ ಅವನೇ ಇದ್ದಾನೆ. ಸೊ ಇಲ್ಲಿ ಬ್ರಹ್ಮ, ನೆಕ್ಸ್ಟ್ ಲಕ್ಷ್ಮಿ ಆದ ಮೇಲೆ ಒಂದು ಆ ಅವ್ಯಕ್ತ ತತ್ವ, ಆ ಒಂದು ಅನಾದಿ ಲಿಂಗ ಆಯಿತು, ಆಮೇಲೆ ಆ ಒಂದು ಇಲ್ಲಿ ಲಿಂಗ ದೇಹ ಆಯಿತು, ಆಮೇಲೆ ಬರುವಂತದ್ದು ಈ ಬ್ರಹ್ಮಾಂಡದಲ್ಲಿ ಇರುವಂತದ್ದು, ಬ್ರಹ್ಮಾಂಡ ಪೂರ್ತಿಯಾಗಿ ಇರುವಂತದ್ದು ಅವನು ಅಣುವಷ್ಟೇ ಇರುವಂತ ಬ್ರಹ್ಮ, ಆ ಬ್ರಹ್ಮ. ಬಟ್ ನಮ್ಗೆ ಅವನೇ ಬೃಹತ್ತಾಗಿ ಕಾಣಿಸ್ತಾನೆ, ಯಾಕೆಂದ್ರೆ ಈ ಒಂದು ಬ್ರಹ್ಮಾಂಡ ಅವನ ಒಳಗಿದ್ದು ದೇವರು ಸೃಷ್ಟಿ ಮಾಡಿದ್ದಾನೆ. ಸೊ ಬ್ರಹ್ಮ ಕಾಣ, ನೆಕ್ಸ್ಟ್ ಬ್ರಹ್ಮನನ್ನ ನೋಡ್ಬೇಕು. ಯಾಕೆ ಅಂದ್ರೆ ಅಲ್ಪಾಯುಷುಳ್ಳ ಜನಕ್ಕೆ ಅಲ್ಪಾಯುಷು, ನಮ್ಮ ಆಯುಷ್ ಎಲ್ಲ ಏನು, ಎಷ್ಟು ಯಾವ ಯುಗದಲ್ಲಿ ಇದ್ರ ಅಲ್ಪನೆ ಕಂಪೇರ್ ಟು ನಮ್ಗಿಂತ ದೊಡ್ಡವ್ರ ಜೊತೆಯಲ್ಲಿ ಕಂಪೇರ್ ಮಾಡಿದ್ರು ಸರಿ, ಆ ದೇವತೆಗಳ ಜೊತೆಯಲ್ಲಿ ಕಂಪೇರ್ ಮಾಡಿದ್ರು ಸರಿ, ಆಮೇಲೆ ಯಾವತ್ತು ಇರುವಂತ ಲಕ್ಷ್ಮೀನಾರಾಯಣ ಎಲ್ಲ, ನಮ್ದು ಆಯುಷ್ ತುಂಬಾ ಅಲ್ಪ ಆಯುಷ್ಯ ಅಂದ್ರೆ ಯಾರಿಗೆ ಹೇಳ್ತಾ ಇದ್ದಾರೆ, ಜೀವಕ್ಕೆ. ಜೀವ ಯಾವಾಗ್ಲೂ ಶಾಶ್ವತ ನಿತ್ಯ. ನಾವು ಹೇಳೋದು ಅಲ್ಪ ಆಯುಷ್ ಅಂದ್ರೆ ಈ ಕರ್ಮ ಮಾಡಲಿ ನಮಗೆ ಇರುವಂತ ಈ ಬಂಧನವನ್ನ ಕಳಿಸಿಕೊಳ್ಳೋದಕ್ಕೆ ಈ ದೇಹವನ್ನ ದೇವರು ಕರುಣಿಸಿದ್ದಾನೆ. ಯಾಕೆ ಈ ಒಂದು ಕರ್ಮ ಬಂಧನವನ್ನ ನಾವೇ ಕಳಿಸಿಕೋಬೇಕು, ನಾವೇ ಕಳಿಸಿಕೊಬೇಕು ಅಂದ್ರೆ ದೇವರು ನಮ್ಮ ಮೂಲವಾಗಿದ್ದು ಅದನ್ನ ಮಾಡಿಸ್ತಾನೆ. ಅದಕ್ಕೆ ನಮ್ಗೆ ಬೇಕಾದೇನು, ಈ ಜನ್ಮದಲ್ಲಿ ನಮ್ಗೆ ಈ ಚೂರು ಸಾರಿ ಏನೋ ಅರ್ಥ ಆಗುವಂತೆ ಇದೆ, ಆಪರ್ಚುನಿಟಿನೂ ಇದೆ ನಮಗೆ. ಸೊ ಹೀಗಿರುವಾಗ ಆಯುಷ್ ಇಲ್ಲದೆ ಹೋದ್ರೆ, ಸೊ ಈ ಕರ್ಮ ಮಾಡ್ಲಿಕ್ಕೆ ನಮ್ಮ ಆಯುಷ್, ಆಯುಷ್ ಅಂದ್ರೆ ಇದು ಹೇಳಿದ ಕೂಡಲೇ ನಮ್ಗೆ ಒಂದು 100 ಇಯರ್ಸ್ ಬದುಕಿಸ್ತಾನೆ ಅಂತ ಅರ್ಥ ಅಲ್ಲ. ಈ ಆಯುಷ್ ಅಂದ್ರೆ ಈ ಸಾಧನ ಆಯುಷ್ ಇಲ್ಲಿ ಇವಾಗ ಯಾವಾಗ ನಿಲ್ಲಿಸ್ತಾನೋ ಗೊತ್ತಿಲ್ಲ, ತಿರ್ಗಾ ಅದನ್ನ ಮುಂದುವರೆಸ್ತಾನೆ. ಆ ಒಂದು ಸಾಧನವನ್ನ ಸಾಧನೆ ಮಾಡುವ ಆಯುಷ್, ಇದು ಜನ್ಮ ಆದ್ಮೇಲೆ ಇನ್ನೊಂದು ಜನ್ಮ, ಏನೋ ಒಂದು ಕ್ರಿಮಿ ಕೀಟದಂತೆ ಹಾಕದೆ ಒಂದು ಒಂದು ಮನುಷ್ಯ ಜನ್ಮ ಕೊಟ್ಟು, ಒಂದು ವೈಷ್ಣವ ಜನ್ಮ ಕೊಟ್ಟು, ಒಂದು ಅವಕಾಶ ಕೊಟ್ಟು ಮಾಡ್ತಾನೆ. ಸೊ ಅದು ಬರಬೇಕಂದ್ರೆ ಯಾರನ್ನ ಚಿಂತನೆ ಮಾಡೋದು, ಬಿಕಾಸ್ ಒಬ್ಬೊಬ್ಬರಲ್ಲಿ ಲಕ್ಷ್ಮಿಯಲ್ಲಿ ಮಾಡುವ ಮೂಲಕವಾಗಿ ಎಲ್ಲರೂ ಸಿಕ್ಕಿತ್ತು. ಯಾಕೆ ಬ್ರಹ್ಮನಲ್ಲಿ ಮಾಡಬೇಕು ಅಂದ್ರೆ ಇದು ಒಂದೊಂದಿನೂ ಭಗವಂತ ಮಾಡೋ ವಿಶೇಷ, ಬಿಕಾಸ್ ಲಕ್ಷ್ಮಿಯಲ್ಲಿ ಕೆಲವು ಅಂಶ ನಮ್ಗೆ ಅಪ್ಲೈಯೇ ಆಗೋದಿಲ್ಲ. ಅವಳು ನಿತ್ಯ ಮುಕ್ತಳು, ನಿತ್ಯ ಅವಿಯೋಗಿಣಿ, ಯಾವಾಗಲೂ ದೇಹ ಸಂಬಂಧವೇ ಅವಳಿಗೆ ಇಲ್ಲ. ಸೊ ಅವಳಿಗೆ ದೇಹದ ಕೊಳೆ ತೆಗಿಬೇಕು ಅಂಬುದು ಇಲ್ಲ ಅವಳಲ್ಲಿ. ಆ ಗುಣವನ್ನು ದೇವರು ವ್ಯಕ್ತ ಮಾಡೋದಿಲ್ಲ, ಯಾಕೆಂದ್ರೆ ಇಲ್ಲ ಅವಳಲ್ಲಿ. ಆ ದೇಹ ಸಂಬಂಧವೇ ಅವಳಿಗೆ ಇಲ್ಲ, ಪ್ರಕೃತಿ ಸಂಬಂಧ ಇಲ್ಲ, ಆ ಪ್ರಕೃತಿ ಅಭಿಮಾನಿ ಅವಳು. ನೆಕ್ಸ್ಟ್ ನಮ್ಗೆ ದೊಡ್ಡ ಜೀವ ಬರಬೇಕು, ಬ್ರಹ್ಮನ ಕಾಣು. ಏನ್ ಫಲ ಸಿಕ್ಕಿತ್ತು ನಿಮ್ಗೆ? ಲಕ್ಷ್ಮಿ ಮುಖಾಂತರ ಲಕ್ಷ್ಮಿ ಇವಾಗ ಹರಿ ಅಂತ ಆಯ್ತು. ಅಲ್ಲಿಂದ ಏನು ಫಲ ನಿಮ್ಗೆ ಬಂತು ಅಂದ್ರೆ, ನಿಮ್ಮಲ್ಲಿನೇ ಲಕ್ಷ್ಮಿಯ ಸನ್ನಿಧಾನ ವಿಶೇಷ. ಅಂದ್ರೆ ಲಕ್ಷ್ಮಿ ನಮ್ಮಲ್ಲೇ ಇದ್ದಾಳ, ಲಿಂಗದೇಹದಿಂದಲೇ ಇದ್ದಾಳ ಅವಳು. ಲಿಂಗದೇಹ ಲಿಂಗದೇಹ ಮಾತಲ್ಲ, ನಮ್ಮಲ್ಲಿ ಇರೋ ಈ ಜೀವನದಲ್ಲಿ ಇರುವಂತಹ ಸತ್ವ ರಜಸ ತಮಸ್ ಮೂರು ಇದೆ, ಅಪ್ರಾಕೃತವಾಗಿಯೂ ಇದೆ, ಪ್ರಾಕೃತವಾಗಿ ಲಿಂಗದೇಹದಲ್ಲಿನೂ ಇದೆ. ಇಲ್ಲಿನೂ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿ ಎಲ್ಲಾ ಕಡೆನು ಇದ್ದಾಳೆ. ಇದ್ರೂ ಸನ್ನಿಧಾನ ಅಂತ ಹೇಳ್ತೀನಿ. ಸನ್ನಿಧಾನ ಅಂದ್ರೆ ಏನು? ಸನ್ನಿಧಾನ ಅಂದ್ರೆ ಲಕ್ಷ್ಮಿಯ ಅನುಗ್ರಹ. ಲಕ್ಷ್ಮಿ ಅಲ್ಲಿ ಇರುವಂತ ಹರಿ, ಲಕ್ಷ್ಮಿ ನಾಮಕ್ಕೆ ಒಂದೊಂದು ಹರಿನಾಮ ಲಕ್ಷ್ಮಿ ಮೂಲಕವಾಗಿ ಹಾಗೆ ಅದು ಬರುತ್ತಲ್ಲ, ಪಾದ ಪಗಳ ಅಡಿಗೆರೆಗೆ ಅಲ್ಲಿ ಅದನ್ನ ಇಲ್ಲಿನೂ ಇಟ್ಕೊಳ್ಳೋದು. ಕೆಳಗೆ ನೀರು ಹಾಕಿದ್ರೆ ಆ ಹಣ್ಣು ಪುಷ್ಪ ಬರೋದು ಆ ಎಲೆಯಿಂದ ಬರುತ್ತಾ, ಆ ಒಂದು ಪುಷ್ಪದಿಂದ ಬರುತ್ತ, ಬೇರೆ ಬೇರೆ ರೀತಿಯಾಗಿ ಹೇಗೆ ಬರುತ್ತೋ ದೇವರು ಡೈರೆಕ್ಟ್ ಆಗಿ ಕೊಡೋದಿಲ್ಲ, ಇವಳು ಮೂಲಕವಾಗಿ ಕೊಡ್ತಾನೆ. ಸೊ ಇವಳ ಮೂಲಕವಾಗಿ ನಮ್ಮಲ್ಲಿ ಏನ್ ಇವಾಗ ಬಂತು ಅಂದ್ರೆ ಲಕ್ಷ್ಮಿಯ ಸನ್ನಿಧಾನ ಅಂದ್ರೆ ಅವಳ ಮೂಲಕವಾದ ಅನುಗ್ರಹ ದೃಷ್ಟಿಯನ್ನು ನಮ್ಗೆ ಅವನು ಪಾಲಿಸ ಅವನು ಕೊಡ್ತಾನೆ ನಮ್ಗೆ. ಲಕ್ಷ್ಮಿಯ ಸನ್ನಿಧಾನ ಬರ್ತ, ಲಕ್ಷ್ಮಿಯ ಸನ್ನಿಧಾನ ಅಂದ್ರೆ ಅನುಗ್ರಹ. ಲಕ್ಷ್ಮಿಯ ಅನುಗ್ರಹ ಬಂದಾಗ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ಇರುವಂತ ಈ ಒಂದು ದೈತ್ಯರು ನಮ್ಮಲ್ಲೇ ಇರ್ತಾರೆ, ಅವ್ರು ಎಲ್ಲಿನೂ ಹೋಗೋದಿಲ್ಲ, ನಮ್ಮ ಜೊತೆ ಜೊತೆ ಜೊತೆನೆ ಅವ್ರು ಇರ್ತಾರೆ. ಇದ್ರೂ ಅವರು ಯಾರ್ ಲಕ್ಷ್ಮಿ ಸನ್ನಿಧಾನ ಬಂದಾಗ ಅವರು ಬಲ್ಕೊಂಡ್ಬಿಡ್ತಾರೆ, ಅಂದ್ರೆ ದೇವರು ಅವರಲ್ಲಿ ಇದ್ದು ಪ್ರವರ್ತನೆ ಮಾಡಿಸೋದಿಲ್ಲ. ಅವ್ರು ಇದ್ದಾರೆ ಬಟ್ ಅವ್ರಿಗೆ ಶಕ್ತಿ ಇಲ್ಲ, ಅವ್ರಿಗೆ ಕೈ ಅಲ್ಲಾಡಿಸ್ಲಕ್ಕೂ ಅವ್ರಿಗೆ ಶಕ್ತಿ ಇಲ್ಲ. ಲಕ್ಷ್ಮಿ ಸನ್ನಿಧಾನ ಅಲ್ಲಿ ಬಂತು. ಸೊ ನಮ್ಮಲ್ಲಿ ಲಕ್ಷ್ಮಿ ಸನ್ನಿಧಾನ ಬಂದು ನಿಂತು ಬಿಡುತ್ತೆ. ಆಮೇಲೆ ಬ್ರಹ್ಮನ ಕಾರಣ ಇಲ್ಲ, ಬ್ರಹ್ಮನಿಗೆ ವಿಶೇಷ ಬಿಕಾಸ್ ಸಂಸಾರ ಬಂಧನ ಇದೆ. ಅದು ಮಾತ್ರ ಇಲ್ಲ, ಅಣು ಅಷ್ಟೇ ಇದ್ದಾನ ಅವನು, ಅಣು ಅಷ್ಟೇ ಇದ್ದಾನ ಅವನಿಗೇನು ಒಂದು ಲಿಂಗ ದೇಹ ಇದೆ, ಅವನು ನಮ್ ತರ ಸಂಸಾರದ. ನಮ್ ತರ ಅಂದ್ರೆ ಏನು? ಸಂಸಾರದಲ್ಲಿ ಇದ್ದಾನ ಅಂಬೋದಕ್ಕೆ ನಮ್ ತರ ಅಂತ ಅರ್ಥ. ಬಂಧನದಲ್ಲಿ ಇದ್ದಾನ ಅಂಬೋದಕ್ಕೆ ಬಂಧವನ್ನ ಬಿಡುಗಡೆ, ಬಂಧದಿಂದ ಬಿಡುಗಡೆಯಾಗಿ ಮೋಕ್ಷ, ಮೋಕ್ಷ ಆನಂದ. ಅದು ಮಾತ್ರ ಇಲ್ಲ, ಬ್ರಹ್ಮ ಮಾಡುವಂತ ಕೆಲಸ ಭಗವಂತನಿಗೆ ಪ್ರೀತಿ ಆಗಬೇಕು ಅಂತ ಮಾಡ್ತಾ ಇದ್ದಾನಲ್ಲ, ಆ ಕೆಲಸ ಅವನು ಸಂಸಾರಾರ್ಥದಲ್ಲಿ ಮಾಡ್ತಾ ಇದ್ದಾನೆ, ನಾಟ್ ಲೈಕ್ ಲಕ್ಷ್ಮಿ. ಸೊ ಆ ತರ ಕ್ವಾಲಿಟಿ ನಮ್ಮಲ್ಲಿ ಅದು ಬರಬೇಕು ಅಂದ್ರೆ ಅವನಿಗೆ ದೇವರು ದೀರ್ಘಾಯುಷ್ ಯಾರಿಗೆ ಕೊಟ್ಟು? ದೀರ್ಘಾಯುಷ್ ಅಂದ್ರೆ ಆ ಒಂದು ಪ್ರಾಕೃತ ದೇಹದ ಸಂಬಂಧ ಇರುತ್ತೆ, ಪ್ರಾಕೃತ ದೇಹ ಸಂಬಂಧದಿಂದ ಅದು ಸಾಧನೆ ಆಗಲಕ್ಕೆ, ಸಿದ್ಧ ಸಾಧನೆ ಆಗಲಕ್ಕೆ ಅವನಿಗೆ ಉಪಕಾರಿ ಆಯ್ತು. 200 ಕಲ್ಪ ಅವನಿಗಿಂತ ದೀರ್ಘಾಯುಷು ಸಂಸಾರ ರಸ್ತೆಯಲ್ಲಿ ಯಾರಿಗೇನು ಇಲ್ಲ. ಸೊ ದೀರ್ಘಾಯುಷ್ ಅಂದ್ರೆ ಅವನ್ನೇ ತಗೋಬೇಕು ನಾವು. ಅದಕ್ಕೆ ಹೇಳ್ತಾರ ಬ್ರಹ್ಮ ಕಾಣು, ಹರಿನಾಮ ಬ್ರಹ್ಮ ಕಾಣು, ಅಲ್ಪಾಯುಷುಳ್ಳ ಜನಗೆ. ನಮ್ಗೆ ಅಲ್ಪಾಯುಷ್ ಇದೆ, ನಮ್ಗೆ ಸಾಧನೆ ಉದ್ದಕ್ಕಾಗಬೇಕು, ಅವನ ಪ್ರೀತಿಕರವಾಗಿರಬೇಕು ಈ ಸಾಧನೆ. ಸೊ ಆಮೇಲೆ ಇನ್ನೇನು ಅನೇಕ ಬಿಟ್ಟುಕೊಳ್ಳಿ, ಅವನಿಗೆ ಅವನಿಗೆ ಒಂದು ದೇಹಾಭಿಮಾನ ಇಲ್ಲ, ಈ ಅನೇಕ ಅದರಿಂದ ನೀವೇ ನೀವು ನಾವು ಹರಿಸ್ತಾಂತಾರ್ಜಿ ಬಂದಾಗ ಯು ಕ್ಯಾನ್ ಕೀಪ್ ಆನ್ ಆಡಿಂಗ್ ವಾಟ್ ಎವರ್. ಸೊ ಬ್ರಹ್ಮ ಕಾಣು, ಸೊ ಚತುರ್ಮುಖ ಅಂತ ಚಿಂತನೆ ಬಂದಾಗ ಆ ಚತುರ್ಮುಖನನ್ನು ಮಾತ್ರ ನೋಡೋದಿಲ್ಲ, ನಮ್ಮಲ್ಲಿ ಇರುವಂತ ಚತುರ್ಮುಖನಲ್ಲಿ ಈಗ ಉಲ್ಟಾ ಬೇಕಾದ್ರೆ ಇಟ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಚತುರ್ಮುಖ ಬ್ರಹ್ಮನಲ್ಲಿ ಇದ್ದು ಯಾವ ಯಾವ ಕಾರ್ಯ ಎಲ್ಲ ನಿರ್ವಾಹ ಮಾಡುತ್ತಾ ಚತುರ್ಮುಖನಿಗೆ ಆ ಪ್ರೇರಣೆ ಕೊಟ್ಟು ದೇವ ಅದು ಹೇಳ್ತಾ ನಮೇ ಋಷಿ ಕಾಣಿ ಅಪತ್ಪತೆ ಅಂತ. ಯಾವತ್ತೂ ನನ್ನ ಇಂದ್ರಿಯಗಳು ತಪ್ಪು ದಾರಿಯನ್ನ ಕಡೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ ನನ್ನ ಎಲ್ಲಾ ಇಂದ್ರಿಯಗಳಲ್ಲಿನೂ ನೀನು ಸನ್ನಿಧಾನ, ಅದೇ ನಿನ್ನ ಸನ್ನಿಧಾನ ಬಂದ್ಬಿಟ್ಟಿದೆ, ಆದ ಕಾರಣದಿಂದ ಅದು ತಪ್ಪು ದಾರಿಗೆ ಹೋಗೋದಿಲ್ಲ ಅಂತ ಚತುರ್ಮುಖ ತಾನೇ ಭಾಗವತದಲ್ಲಿ ಹೇಳಿರೋದು. ಸೊ ಆವಾಗ ಚತುರ್ಮುಖನಲ್ಲಿ ಅದ ಆ ಕ್ವಾಲಿಟಿಯನ್ನ ಕೊಟ್ಟ ಬಿಂಬ ಇದಾನಲ್ಲ, ಅವನ ಚತುರ್ಮುಖನಲ್ಲಿ ಇರುವಂತ ಅಂತರ್ಯಾಮಿ ಯಾರಿದ್ದಾನಲ್ಲ ಅವನೇ ನನ್ನಲ್ಲಿನೂ ಇದ್ದಾನೆ. ಈಸ್ ನಾಟ್ ಡಿಫರೆಂಟ್. ನನ್ನಲ್ಲಿ ನನ್ನ ಯೋಗ್ಯತೆಗೆ ತಕ್ಕಂತೆ ಪ್ರಕಟ ಆಗದೆ ನಿಂತಿದೆ. ಸೊ ಎಲ್ಲಿ ಪ್ರಕಟ ಆಗಿದೆಯೋ ಅದರ ಜೊತೆಯಲ್ಲಿ ನಾವು ಚಿಂತನೆ ಮಾಡ್ತೀವಿ, ಬ್ರಹ್ಮನಲ್ಲಿ ಪ್ರಕಟ ಆಗಿದೆ, ಅದೇ ನೀನು ನನ್ನ ಒಳಗೇನು ಇದ್ದೀ ಅಂತ ಏನು ಪ್ರಾರ್ಥನೆ? ನನಗೇನು ನನ್ನ ಯೋಗ್ಯತಾನುಸಾರ ಅದನ್ನ ಪ್ರಕಟ ಮಾಡು ಅಂತ ಒಂದು ಪ್ರಾರ್ಥನೆ. ಸೊ ಬ್ರಹ್ಮ ಕಾಣೋ ಅಲ್ಪಾಯುಷುಳ್ಳ ಜನಕ್ಕೆ ಅಂತಾರೆ. ಆಮೇಲೆ ನೆಕ್ಸ್ಟ್ ಬರೋದು ಪವನ. ಬ್ರಹ್ಮನಿಗೇನು ಪವನನಿಗೆ ವಾಯುದೇವರಿಗೇನು ವ್ಯತ್ಯಾಸ ಇಲ್ಲ, ಬಟ್ ಮಾಡುವ ಕಾರ್ಯದಲ್ಲಿ ಫಸ್ಟ್ ಪದವಿ ಪ್ರಯುಕ್ತ ಭೇದ ಅಂಬುದು ಇದ್ದೇ ಇದೆ. ಸೊ ಅದಕ್ಕೆ ಹೇಳ್ತಾರ ಪವನ ಕಾಣೋ, ಪವನ ಕಾಣೋ ಅಂದ್ರೆ ವಾಯುದೇವ್ ವೆರಿ ಶಬ್ದವನ್ನೇ ಬಯಸ್ತಾರೆ ಇಲ್ಲಿ ವಾಯುದೇವರು, ಅದೆಲ್ಲ ಹೇಳ ಪವನ ಅಂತ. ಪಾವನ ಮಾಡೋರು, ಅಂದ್ರೆ ಇವಾಗ ಬ್ರಹ್ಮದೇವರಿಗೆ ಸಾಧನೆ ಎಂಬುದು ಆಯಿತು ಅವರಿಗೆ. ಸೊ ಇಲ್ಲಿ ಸಾಧನೆ ಪ್ರಪಂಚದಲ್ಲಿ ಕರ್ಮ ಸಮರ್ಪಣೆ ಅಂಬೋ ಆ ಕಾರ್ಯ, ಕರ್ಮ ಸಮರ್ಪಣೆ ಅಂಬೋ ಕಾರ್ಯ ಮಾಡಿಸೋರು ವಾಯುದೇವರು. ಅಂದ್ರೆ ಏನ್ ಮಾಡ್ತೀವಿ ನಾವು, ಗುರುಗಳ ಮೂಲಕವಾಗಿ ಹೋಗ್ತೀವಿ ಅಂತಿಲ್ಲ, ಗುರುಗಳಿಗೆ ಗೊತ್ತು ಹೇಗೆ ಸಮರ್ಪಣೆ, ಆ ಒಂದು ದೂಸಲ್ಲ ತೆಗೆದು ಅದು ಹೇಗೆ ಹೇಗೆ ಪ್ರೆಸೆಂಟ್ ಮಾಡಬೇಕು, ಹೇಗೆ ಕೊಡಬೇಕು, ಆ ನಾವು ಮಾಡಿದ ತಪ್ಪನ್ನೆಲ್ಲ ಕ್ಷಮೆ ಮಾಡಿ ಅದೆಲ್ಲ ದೂರ ತಳ್ಳಿ ಇದು ಮಾಡಿ ಅದು ಸಮರ್ಪಣೆ ಮಾಡುವಂತ ನಾವು ಇದು ಮಾಡ್ತೀವಿ. ಲೌಕಿಕದಲ್ಲಿ ನಾವು ಯಾರಿಗೇನಾರು ಏನಾರು ಒಂದು ಕೊಡಬೇಕು ಅಂದ್ರೆ ಆನ್ ಬಿಹಾಫ್ ಆಫ್ ಆಲ್ ದೀಸ್ ಪೀಪಲ್ ಸೋ ಅಂಡ್ ಸೋ ಒಂದು ದೊಡ್ಡ ಮನುಷ್ಯರನ್ನ ಆಯ್ಕೆ ಮಾಡ್ಕೊಡ್ತಾರೆ, ಇವರು ನಮ್ಮ ಪರವಾಗಿ ಇವರು ಮೂಲಕವಾಗಿ ಕೊಡ್ತೀವಿ ಅಂತ ಅವ್ರಿಗೆ ಗೊತ್ತು, ಹೇಗೆ ಕೊಡಬೇಕು ಅಂತ ಗೊತ್ತು, ಹೇಗೆ ಹೇಳಬೇಕು ಅಂತ ಗೊತ್ತು ಅಂತ ನಾವೇ ಮಾಡ್ತಿಲ್ಲ. ಹಾಗೇನೆ ಪವನ ಪಾವನ ಮಾಡ್ತಾನೆ, ನಮ್ಮನ್ನ ಪಾವನ ಮಾಡಿಸೋನು. ಪವನ ಕಾಣೋ ದುರಿತ ಘನವಾಳಿಗೆ, ದುರಿತ ಘನ ದುರಿತ ಅಂದ್ರೆ ಈ ಸಂಸಾರದಲ್ಲಿ ನಾವು ಮಾಡುವಂತ ಕಾರ್ಯ ಕರ್ಮ ಏನು ಮಾಡಿದನೋ ಆ ದುರಿತ ಕಷ ಒಂದು ನಿಂದ ಎಲ್ಲಾ ಕಡೆನೂ ಈ ಒಂದು ಕಲಿ ಕಲಿ ಬಂದು 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 ಎಲ್ಲ ಮಾಡ್ತೀವಿ, ಕೊನೆಯಲ್ಲಿ ಮಾಡುವಾಗ ಎಲ್ಲೋ ತಾಟಿ ಎಲ್ಲೋ ಹೋಗ್ಬಿಡತ್ತೆ, ಆ ಕಲಿ ತಗೊಂಡ್ ಬಿಡ್ತಾನೆ, ಹೀಗೆಲ್ಲ ಆಗ್ತಾ ಇರುತ್ತೆ. ಆವಾಗ ಏನು ಕಾಣಬೇಕು ನಾವು, ಆ ಕಲಿಯನ್ನ ನಿಗ್ರಹ ಮಾಡುವ ಶಕ್ತಿ ವಾಯುದೇವರಿಗೆ ಇದೆ. ಅದು ಬರುತ್ತೆ ನಮ್ಗೆ ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ಅದು ಹೇಗೆ ಅಂತ ತೋರಿಸ್ತಾರೆ. ಯಾಕಂದ್ರೆ ಆ ವಾಯುದೇವರ ಒಳಗೆ ಅಷ್ಟಷ್ಟು ರೂಪಗಳು ವಿಶೇಷ ಇರುತ್ತೆ. ಸೊ ಆ ಮೂಲಕವಾಗಿ ಅವನು ಪಾವನ ಆ ಕರ್ಮ ಮಾಡುವಾಗ ಕರ್ಮ ಮಾಡಿಸೋದು ಅವರು ಪ್ರೇರಣೆ ಕೊಟ್ಟು ಅವನನ್ನು ಮಾಡಿಸ್ತಾನೆ. ಸೊ ಆ ಪವನ ಕಾಣೋ ಪವನ ಅಂತ ಹೇಳುವಾಗ ಆ ಯಾವಾಗ್ಲೂ ಪವನರಾಗೇ ಇರುವಂತ ಅವನಲ್ಲಿ ಇರುವಂತ ಆ ಒಂದು ಹರಿ, ಹರಿನಾಮ ಪವನ ಕಾಣೋ ಹರಿನಾಮ, ನಮ್ಮ ಹರಿನಾಮ ಪವನ, ಪವನನಲ್ಲಿ ಇರುವಂತ ಯಾವ ಹರಿ ಇದ್ದಾನೋ ಅವನೇ ನನ್ನ ಒಳಗೇನು ಇದ್ದಾನೆ. ಸೊ ಹರಿನಾಮ ಪವನ ಕಾಣೋ ಎರಡು ಕಡೆನೂ ಇಟ್ಕೋಬಹುದು. ಹೊರಗೆ ನಾವು ಪಿಕ್ಚರ್ ನೋಡೋವಾಗ ಆ ವಾಯುದೇವರನ್ನ ತಕೋಬಹುದು, ಅದರ್ವೈಸ್ ನಮ್ಮ ಒಳಗೆ ಹರಿನಾಮ ಪವನ ಕಾಣೋ ಅದು ಬಂತಲ್ಲ ಗರ್ವಶೇಷ ಭವಾದಿ ನಾಮಗಳಿಂದ ಇವನೇ ಇದ್ದಾನೆ. ಸೊ ಒಳಗೇನೆ ನಮ್ಮ ಜೀವನ ಒಳಗೇನೆ ಇವರೆಲ್ಲ ಕೂತಿದ್ದಾರೆ, ಇವರ ಮೂಲಕವಾಗಿ ಅವನು ಬರ್ತಾ ಬರ್ತಾ ಇದ್ದಾನೆ. ಅನಂತ ರೂಪದಿಂದ ಹೊರಡ್ತಾನಂದ್ರೆ ಇದು ಒಂದೊಂದಲೇನು ಅವನು ಹೊರಡ್ತಾನ. ಸೊ ಒಳಗೇನೆ ಕಾಣೋ, ಸೊ ಇವಾಗ ಎಲ್ಲೂ ನೋಡ್ಬೇಕಾಗಿಲ್ಲ, ನಮ್ಮ ದೇಹದಲ್ಲೇ ಕಾಂಪ್ಯಾಕ್ಟ್ ಎಲ್ಲ ಇದೆ. ಸೊ ಇಲ್ಲಿ ಕಾಣೋ ಪವನ್ ಆರ್ ಇಲ್ಲಿ ಒಳಗೆ ಕಾಣೋದು, ಅದು ಅದರ್ವೈಸ್ ಹೊರಗೆ ಬಂದು ಆ ವಾಯುದೇವರಿಗೆ ಅಭಿಷೇಕ ಮಾಡೋವಾಗ ಅಲ್ಲಿ ಕಾಣೋ, ಅಲ್ಲಿ ಇರೋನೇ ಇವನು ಅಂತ. ಅಲ್ಲಿ ಯಾರಿದ್ದಾರಂದ್ರೆ ತಿರ್ಗಾ ಇವನೇ ಬರ್ತಾನೆ, ಎಲ್ಲ ಅಭಿಷೇಕವು ಇವನಿಗೆ ಅಭಿಷೇಕ. ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಡಿಫ್ರೆಂಟ್ ಇದ್ರಲ್ಲಿ ಅವನಿದ್ದಾನೆ. ಪವನ ಕಾಣೋ ದುರಿತ ಘನಾವಳಿಗೆ, ಆ ದುರಿತಗಳು ಎಷ್ಟಿದಂದ್ರೆ ಅದು ಎಷ್ಟು ಅಸಂಖ್ಯ ಕೌಂಟ್ಲೆಸ್, ಅಷ್ಟು ಅಷ್ಟು ಭಾರವಾಗಿ ಇಟ್ ಇಸ್ ಪುಷಿಂಗ್ ಅಸ್ ಡೌನ್ ಎವ್ರಿ ಮಿನಿಟ್. ಅಷ್ಟು ದುರಿತಗಳು ಇದ್ರು ಅಲ್ಲಿ ಎಲ್ಲವನು ಗಾಳಿ ಬಂದು ಹೇಗೆ ಕೆಟ್ಟ ವಾಸನೆ ಕೆಟ್ಟದೆಲ್ಲ ತೆಗಿತೋ ಹಾಗೆ ಇವನು ಈ ಪ್ಯೂರಿಫೈ, ಹಿ ಈಸ್ ಅ ಪ್ಯೂರಿಫೈಯರ್. ಅದಕ್ಕೆ ಪವನ ಕಾಣೋ ಅಂತ ಅಲ್ಲಿ. ಆಮೇಲೆ ನೆಕ್ಸ್ಟ್ ಬರೋವಾಗ ಇನ್ನೊಂದು ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಕಕ್ಷೆಯಲ್ಲಿ ಬರೋದು ಪವನ ಅಂತ ಹೇಳಿದಾಗನು ಬ್ರಹ್ಮ ಕಾಣೋ ಬಂದಾಗ ಅವ್ರ ಜೊತೆಲಿ ಸರಸ್ವತಿ ಭಾರತೀಯನ್ನ ನಾವು ಪತ್ನಿ ಸಮೇತರಾಗೆ ಇಟ್ಕೋಬೇಕು. ಅಲ್ಲಿ ಲಕ್ಷ್ಮೀ ಅಂತ ಬಂದಿದೆ, ಹಾಗೇನೆ ಎಲ್ಲಾ ಕಡೆನು ಅವರು ನಿತ್ಯ ಅಭಿಯೋಗ ಐ ಮೀನ್ ನಿತ್ಯ ಪತ್ನಿಗಳ ಜೊತೆ ಜೊತೆಲಿ ಚಿಂತನೆ. ಆಮೇಲೆ ನೆಕ್ಸ್ಟ್ ಬರೋದು ಗರುಡನಿಗೆ ಬರೋವಾಗ ಗರುಡ ಕಾಣೋ. ಇವಾಗ ಗರುಡ ವಾಹನನೇ ಅಂತ ಚಿಂತನೆ ಮಾಡಿದೆ. ಗರುಡ ವಾಹನ ಅಂದ್ರೆ ಚಿಂತನೆಯನ್ನು ಗರುಡ ಇದ್ದಾನೆ, ಗರುಡನ ಮೇಲೆ ನಾರಾಯಣ ಕೂತಿದ್ದಾನೆ ಅಂತ ಚಿಂತನೆ ಬರ್ತಾ ಹಾಗಲ್ಲ. ಆ ಗರುಡನಲ್ಲಿನೂ ಗರುಡನಿಗೆ ಹೇಗೆ ಶಕ್ತಿ ಬರುತ್ತೆ, ಗರುಡನ ಕಥೆ ನಮ್ಗೆ ಇದು ಮಂಗಳಾಚರಣ ಸಂಧಿಯಲ್ಲೇ ಬರುತ್ತೆ. ಸೊ ಗರುಡ ಅಂದ್ರೆ ಗರುಡನಲ್ಲಿ ಇವನೇ ಇದ್ದಾನೆ, ತಿರ್ಗಾ ನಾರಾಯಣನೇ ಇದ್ದಾನೆ. ಇವನು ನಾರಾಯಣ ಯಾರು, ಇವನು ನನ್ನ ಹರಿನೇ, ಹರಿನಾಮ ಹರಿನಾಮ ಅವನಲ್ಲಿ ಗರುಡನಿಗೆ ಆ ಶಕ್ತಿ ಕೊಟ್ಟು ಇರುವಂತ ಹರಿನಾಮ ಅವನು, ಬೇರೆ ಯಾರು ಇಲ್ಲ, ನನ್ನ ಒಳಗೆ ಇರುವಂತ ಈ ಹರಿಯೇ ಈ ಹರಿಯೇ ಅಲ್ಲಿ ಹರಿನಾಮ ಹರಿ 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 ಅಂತ ಬಾಯಿಂದ ನಾವು ಹರಿನಾಮ ಹೇಳೋವಾಗ ಬಾಯಿಂದ ಬರೋದಿಲ್ಲ, ನಮ್ಮ ನಮ್ಮ ಹೃದಯದಿಂದ ಹೃದಯ ಮಂಟಪದಲ್ಲಿ ಇರುವಂತ ಅಲ್ಲಿಂದ ಅದು ಹೊರಟು ಬರಬೇಕು, ಹರಿನಾಮ ಆಗಬೇಕು ಅದು. ಹರಿನಾಮ ಗರುಡ ಕಾಣೋ. ಇವಾಗ ಗರುಡ ಏನು ಕಾಲಾಕ್ಯ, ಇವಾಗ ನೆಕ್ಸ್ಟ್ ನಮ್ಗೆ ಬರುವಂತ ದುರಿತೆಯಲ್ಲಿ ಇವನು ಮೂಲಕವಾಗಿ ಮಾಡೋದು ವಿಕಾಸ. ಆ ಕಾಲಾಕ್ಯ ಇವಾಗ ಕಾಲಸರ್ಪ ಅಂತ ಹೇಳ್ತಾರೆ, ಕಾಲಸರ್ಪ ದೋಷ ಜ್ಯೋತಿಷ್ಯದಲ್ಲಿ ಕೆಲವರು ಇವರು ಜ್ಯೋತಿಷ್ಯರೆಲ್ಲ ಹೇಳ್ತಾರೆ ನಿಮ್ಗೆ ಕಾಲಸರ್ಪ ದೋಷ ಇವಾಗ ಈಗ ಬರತ್ತೆ, ಅಶ್ಲೇಷ ಇದು ಕೊಡಿ ಅದು ಕೊಡಿ ಹೀಗೆಲ್ಲ ಹೇಳ್ತಾರೆ ಜ್ಯೋತಿಷ್ಯರೆಲ್ಲ ಹೋಗ್ತಾರೆ. ಸೊ ಅದಕ್ಕೆ ಮೇನ್ ಥಿಂಗ್ ನೀವು ಪ್ರತ್ಯೇಕವಾಗಿ ಏನು ನಿತ್ಯವಾಗಿ ಇದು ಮಾಡಿದ್ರೆ ನೀವು ಪ್ರತ್ಯೇಕ ಏನೇನು ಮಾಡ್ಬೇಕಾದ ವಿಷಯ ಇಲ್ಲ. ಅದು ಮಾಡದೇ ಇದ್ದವರಿಗೆ ಅದೆಲ್ಲ ಪರಿಹಾರಗಳೆಲ್ಲ ಹೇಳೋದು, ನಿತ್ಯ ಮಾಡುವವರಿಗೆ ವಿಶೇಷ ಏನು ಬೇಕಾಗಿಲ್ಲ, ಮಾಡಬಹುದು ವಿಧಿವಿಧ. ಅದು ನೆಕ್ಸ್ಟ್ ಪದ್ಯದಲ್ಲಿ ಅದು ಬರುತ್ತೆ. ಸೊ ಇಲ್ಲಿ ಕಾಲಾಖ್ಯ, ಕಾಲ ಅಂಬೋ ಸರ್ಪ, ಕಾಲ ಅಂಬೋ ಸರ್ಪ ಏನು ಮಾಡ್ತಾನಂದ್ರೆ ಅದು ಭಾಗವತದಲ್ಲಿನೂ ಅದು ಕತೆ ಬರುತ್ತೆ. ಕಾಲ ಅಂಬೋ ಸರ್ಪಕ್ಕೆ ಅದು ಅದು ಏನು ಸರ್ಪ ಅಂದ್ರೆ ದಿವಸ ರಾತ್ರಿ ಎಂಬ ಎರಡು ಸರ್ಪಗಳು ನುಂಗುತ್ತಾನೆ ಇರತ್ತೆ. ಬಿಕಾಸ್ ನಮ್ಮ ಆಯುಷನ್ನ ಕ್ಷೀಣ ಮಾಡ್ತಾನೆ ಹೋಗುತ್ತೆ ಆ ಕಾಲಾಖ್ಯ ಸರ್ಪಗಳು ಅಂತ ಹೇಳ್ತಾರೆ. ಸೊ ಈ ಸರ್ಪಗಳಿಗೆ ಏನ್ ಮಾಡ್ಬೇಕು, ಸರ್ಪಗಳಿಗೆ ದುಷ್ಟ ಅಂದ್ರೆ ಒಳ್ಳೆ ರೀತಿಯಿಂದ ಮಾಡುವಾಗ ಒಳ್ಳೆ ರೀತಿ, ಕೆಟ್ಟ ರೀತಿಯಾಗಿ ಮಾಡಿದ್ರೆ ಈ ಸರ್ಪಗಳಿಗೆ ಸರ್ಪಗಳಿಂದ ನಮ್ಗೆ ಆಗುವಂತ ಅಂದ್ರೆ ದಿವಸದಲ್ಲಿ ನಾವು ಮಾಡುವಂತ ಕೆಟ್ಟ ಕೆಲಸಗಳು ಎಷ್ಟೆಷ್ಟು ಕೆಟ್ಟ ಕೆಲಸಗಳು, ರಾತ್ರಿ ಮಾಡುವಂತ ಕೆಟ್ಟ ಕೆಲಸಗಳು. ಇದಕ್ಕೆ ಇದು ಯಾಕೆ ಇದು ಕೆಲವೊಮ್ಮೆ ಹರಿಕಥಾಂಸಾರ ಈ ದಾಸ ಸಾಹಿತ್ಯ ಎಲ್ಲ ಹೆಂಗಸರಿಗೆ ಅಂತ ಯಾಕೆ ಒಂದು ರೀತಿಯಿಂದ ಹೇಳ್ತಾರಂದ್ರೆ, ಗಂಡಸರು ಸ್ನಾನ ಮಾಡುವಾಗ ಮಾರ್ಜನ ಮಾಡುವಾಗ ಯಾಪೋಹಿಷ್ಟ ಮಯಾಬು ಆ ಮಂತ್ರಗಳೆಲ್ಲ ಹೇಳುವಾಗ ಅಲ್ಲಿನೂ ಇದು ಬರುತ್ತೆ. ಈ ಕಾಲಾಖ್ಯ ಸರ್ಪಗಳು ಅಂತ ಬಂದಾಗ ಅಲ್ಲಿ ಕಾಲಾಖ್ಯ ಅಂತ ಅವ್ರಿಗೂ ಆಲ್ರೆಡಿ ಅದನ್ನ ಅವರು ತಿಳ್ಕೊಂಡಿದ್ದಾರೆ ಅಲ್ಲವೋ, ಅಲ್ಲಿ ಸ್ತೋತ್ರದಲ್ಲಿ ನಾರಿ ಇದೆ ಅದು ಅವ್ರದ್ದು ಯಾರು ಸಪೋಸ್ ಟು ನೋ ಅಂಡ್ ಡೂ ಇಟ್. ಹೆಂಗಸರಿಗೆ ಕಾಲಕ್ರಮೇಣ ಅವ್ರಿಗೆ ಗೊತ್ತಿಲ್ಲ ಹೆಂಗಸರಿಗೆ ಎಲ್ಲಿಂದ ಹೇಳ್ಕೊಡೋದು ಅದು ಹೋಯಿತು. ಅದಕ್ಕೆ ಏನೋ ಅಂತ ಅನ್ಸುತ್ತೆ ಇದು ಹೆಂಗಸರಿಗೆ ಅಂತ ಹೇಳ್ತಾರೆ. ಅರ್ಥ ಆಗದೆ ಮಂತ್ರ ಶಾಸ್ತ್ರ ಅರ್ಥ ಆಗದೆ ಇರೋರಿಗೇನೋ ಹರಿಕಥಾನುಸಾರ ಸಾಹಿತ್ಯ ಕಾಲದಲ್ಲಿ ಬೇಕೇ ಬೇಕು. ಇನ್ನು ಸ್ಪಷ್ಟೀಕರಣ ಆಗತ್ತೆ ಹರಿದಾಸ ಸಾಹಿತ್ಯದಿಂದ. ಇಲ್ಲಿ ಕಾಲಾಖ್ಯ ಸರ್ಪಗಳಿಗೆ ಆ ದಿವಸ ರಾತ್ರಿ ಮಾಡುವಂತ ಈ ಕಾಲದ ಅವಯವಗಳು ಎಂಟನೇ ಸಂಧಿಯಲ್ಲಿ ಬಂದಿದೆ. ಕಾಯನ ಋತು ಮಾಸ ಪಕ್ಷ ಅಂತ ಅಲ್ಲಿ ಬಂದಿದೆ. ಸೊ ಈ ಕಾಲಾಖ್ಯ ಸರ್ಪಗಳಿಂದ ಆಗುವಂತ ಕೆಟ್ಟದೆಲ್ಲ ಇರದ್ದಲ್ಲ, ಆ ಕೆಟ್ಟ ನಾವು ಮಾಡಿದ ಕರ್ಮದಿಂದ ವಿಷ ತೆಗಿಬೇಕು ಅಂದ್ರೆ ಇವಾಗ ಮಾತ್ರ ಇಲ್ಲ, ಇದಕ್ಕೆ ಹಿಂದೆ ನಾವು ಎಷ್ಟೋ ಈ ಜನ್ಮ ಇಂದಿನ ಜನ್ಮದಲ್ಲಿ ಎಷ್ಟೆಷ್ಟು ಏನೇನು ಮಾಡಿದ್ದೀವೋ ಅದೆಲ್ಲ ಪಾಯ್ಸನ್. ಪಾಯ್ಸನ್ ಅಂದ್ರೆ ಏನು, ನಿಮ್ಗೆ ಕೆಟ್ಟದ್ದು ಕೆಟ್ಟದಿಂದ ಕೆಟ್ಟದ್ದು ಬರುತ್ತೆ, ನಾವು ಮಾಡಿದ ಕೆಟ್ಟದಿಂದ ಕೆಟ್ಟದ್ದು ಕೆಟ್ಟದ್ದು ಆಗ್ತಾ ಬರುತ್ತಲ್ಲ, ಆ ಪಾಯ್ಸನ್ ಇಟ್ಕೊಂಡಿದ್ದೀವಿ. ಆ ಪಾಯ್ಸನ್ ಎಲ್ಲ ಹೋಗ್ಬೇಕಂದ್ರೆ ಏನ್ ಬೇಕು ನಮ್ಗೆ, ಆ ಗರುಡ ಬೇಕು ನಮ್ಗೆ. ಆ ಗರುಡ ಬಂದಾಗ ಅವನು ಆ ಕೆಟ್ಟ ಸರ್ಪಗಳಿಂದ ಅದೆಲ್ಲ ತೆಗೆದು ಬಿಡ್ತಾನೆ ಅವನು. ಅದಕ್ಕೆ ಹೇಳ್ತಾರ ಗರುಡ ಕಾಣು. ಸೊ ದೇವರೇ ಹರಿನಾಮ ಗರುಡ ಕಾಣು ಕಾಲಾಖ್ಯ ಸರ್ಪಗಳಿಗೆ, ಕಾಲದಿಂದ ಮಾಡುವಂತ ಕೆಟ್ಟದ್ದು ಒಳ್ಳೇದಿಲ್ಲ ಕೆಟ್ಟದನ್ನ ಅವನು ತೆಗಿತಾನೆ, ಸರ್ಪದ ಆ ವಿಷವನ್ನ ತೆಗಿತಾನೆ ಗರುಡ ಅಂತ. ಗರುಡ ರೂಪವನ್ನಾಗಿ ಇಲ್ಲಿ ಗರುಡನ ಅಂತ ಭಗವಂತನನ್ನ ಸ್ಮರಣೆ ಮಾಡಬೇಕು. ಆ ಭಗವಂತ ನಮ್ಮೊಳಗಿರುವಂತ ಹರಿನಾಮ ಅಂತ ಹೇಳ್ತಾರೆ. ಶೇಷ ಕಾಣೋ ಶೇಷದೇವರು ಯಾಕೆ, ಶೇಷ ಕಾಣೋ ಜ್ಞಾನ ಸಾಧನ ಪಾಲಿಸುವುದಕ್ಕೆ. ಶೇಷ ಕಾಣೋ ಇವಾಗ ಗರುಡ ಶೇಷ, ಶೇಷ ಯಾವುದಕ್ಕೆ ಅಂದ್ರೆ ಶೇಷದೇವರು ಇರೋ ಇದು 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 ಬಳಕೆಯಲ್ಲೇನೋ ಇದೆ. ಶೇಷದೇವರು ಇರೋ ಜಾಗೆಯಲ್ಲಿ ಸರ್ಪಗಳು ಇರೋ ಜಾಗೆಯಲ್ಲಿ ಶುದ್ಧಿ ಅಂತ, ಕೆಟ್ಟ ಸರ್ಪಗಳೆಲ್ಲ ಸರ್ಪ ಇರೋ ಜಾಗೆಯಲ್ಲಿ, ಯಾಕೆಂದ್ರೆ ಒಳ್ಳೆ ಸರ್ಪಗಳು ಆ ನಿಧಿಯನ್ನ ಅದು ಬರತ್ತಲ್ಲ ನಮ್ಗೆ ಕರ್ನಾಟಕದಲ್ಲಿ ಬಂತು ಆ ನಿಧಿಯನ್ನ ಅವನು ರಕ್ಷಣೆ ಮಾಡ್ತಾನೆ. ಯಾವ ನಿಧಿಯನ್ನ ಅಂದ್ರೆ ಇಲ್ಲಿ ಈ ಸರ್ಪ ನಮ್ಮ ದೇಹದಲ್ಲಿ ಇರುವಂತ ಈ ಸರ್ಪ ಕುಂಡಲಿನಿ ಶಕ್ತಿ ಅಂತ ನಾನು ಹೇಳ್ತೀನಿ. ಈ ಕುಂಡಲಿನಿ ಶಕ್ತಿ ಅತ್ರ ಒಂದು ಜೀವನನ್ನ ಇಟ್ಕೊಂಡಿದ್ದಾನೆ ಅಂತ, ಒಳ್ಳೆ ರಕ್ಷಣೆ ಮಾಡ್ತಾ ಇದ್ದಾನೆ, ಜೀವತ್ವವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ವಾಯುದೇವರಲ್ವಾ ಎಲ್ಲ ಮಾಡ್ತಾರೆ ಅಂದ್ರೆ ವಾಯುದೇವರ ಅಸಿಸ್ಟೆಂಟ್. ಅದಕ್ಕೆ ಈ ಶೇಷದೇವರಿಗೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಆ ಚಿಂತನೆ ಬಂದಾಗ ನಾವು ಒಂದ್ಸತಿ ನೋಡಿದೀವಿ ಗೌರಿ ಪೂಜೆ, ಗೌರಿ ಹೇಗ್ ಮಾಡ್ಬೇಕು, ಹೃದಯದಲ್ಲಿ ಇರುವಂತ ಹೃದಯ ಅಂಬೋ ಹೆಸರಂದ ಗೌರಿಯನ್ನ ಹೇಗ್ ಮಾಡ್ಬೇಕು ಅಂತ ಗೌರಿಯನ್ನ ನಿಲ್ಸಬಾರ್ದು, ರುದ್ರನ ತಕೊಂಡ್ ಬಂದು ಆಮೇಲೆ ಶೇಷನನ್ನ ಪ್ರಾಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಬಂದಾಗ ಆ ಪಂಚಕ ಹೇಳುವಾಗ ಆ ಶೇಷ ಪಂಚಕ ಶೇಷನನ್ನ ಇಟ್ಟುಕೊಳ್ತಾರ, ಶೇಷನನ್ನ ಪ್ರಾಣ ಅಂಬೋದಿಂದ ಇಟ್ಟುಕೊಳ್ತಾರೆ. ಅದಕ್ಕೆ ಆ ಪ್ರಾಣವನ್ನ ಪ್ರಾಣ ರಕ್ಷಣೆ ಮಾಡುವುದು ನಮ್ಮಲ್ಲಿ ಇದು ಆ ಜೀವವನ್ನ ರಕ್ಷಣೆ ಮಾಡ್ತಾನೆ. ಅವರ ಪ್ರಾರ್ಥನೆ ನಾವು ಆ ಹೃದಯ ಮಂಟಪಕ್ಕೆ ತಂದು ಎಲ್ಲವೂ ಮಾಡಬೇಕಂದ್ರೆ ಆ ವಾಯುದೇವರಿದ್ದೇ ಇದ್ದಾರೆ. ಇನ್ನೊಂದು ಶೇಷದೇವರ ನೆನಪು ಮಾಡ್ಕೊಳ್ತೀವಿ, ದೇವರೇ ರಕ್ಷಣೆ ಮಾಡಪ್ಪ ಶೇಷ, ಇದನ್ನ ಕೆಳಗೆ ಕೆಳಮುಖವಾಗಿ ಮಾಡಿಸ್ಬೇಡ, ಊರ್ಧ್ವಮುಖವಾಗಿ ಊರ್ಧ್ವಮುಖವಾಗಿ ಬರಬೇಕು. ಕಾಳಿಂಗ ಸರ್ಪ ಇಟ್ಕೊಂಡಿದ್ದಾನಲ್ಲ ಕೃಷ್ಣ, ಆ ನೆನಪು ಬರಬೇಕು. ಊರ್ಧ್ವಮುಖವಾಗಿ ಎತ್ತಿ ಹಿಡಿದಿದ್ದಾನೆ, ಅದು ಶೇಷ ಮಾಡೋದಿಲ್ಲ. ಅಲ್ಲಿ ಇರುವಂತ ಕೃಷ್ಣನೇ ಮಾಡಿದಾನ ಅಂತ ಅಲ್ಲಿ ತೋರಿಸ್ತಾರೆ. ಸೊ ಹಾಗೆ ಅವನಲ್ಲಿ ಇದ್ದು ಮಾಡ್ತಾನೆ, ಬೇರೆ ಬೇರೆ ನೋಡ್ತೀವಿ. ಅಲ್ಲಿ ಶೇಷನ ಶೇಷ ಆ ಒಂದು ಸರ್ಪವನ್ನ ಹೀಗೆ ಕಾಳಿಂಗ ಮರ್ತನ ಹಿಡ್ಕೊಂಡು ಕೃಷ್ಣ ನಿಂತಿದ್ದಾನೆ. ಇವಾಗ ಆ ಕೃಷ್ಣನನ್ನ ಒಳಗೆ ಹಾಕಿ ಅವನೇ ಹರಿನಾಮ, ಅವನೇ ನಮ್ಮೊಳಗೆ ಇರುವನು. ಸೊ ಶೇಷ ಕಾಣ ಅವನು ಜ್ಞಾನವನ್ನ ಕೊಡ್ತಾನೆ. ಶೇಷ ಯಾಕೆ ಅಂದ್ರೆ ಜ್ಞಾನ ಅಂಬೋದು ಯಾವ ಎಂತ ಜ್ಞಾನ ಇರಬೇಕು ಅಂತ ಹೇಳ್ತಾರ ಅವರು. ತಲ್ಲಕ್ಷಣತೆಯ ಅಂತ ಸುಸುಂದರ ಅವರು ಅದನ್ನ ನೆನಪು ಮಾಡಿ ಹೇಳಿದ್ರು. ತಲ್ಲಕ್ಷಣತೆಯ ತಿಳ್ಕೋಬೇಕು ಅಂದ್ರೆ ಅದು ಯುಕ್ತಿಯಿಂದ ನಮ್ಗೆ ಬರ್ಬೇಕು. ಯಾರೋ ಅವ್ರು ಹೇಳಿದ್ದಾರೆ ನಾವು ತಗೊಳ್ತೀವಿ ಅಂದ್ರೆ ಅದು ಜ್ಞಾನ ಅಲ್ಲ. ಅವ್ರು ಹೇಳಿದ್ದನ್ನ ನೀವು ಯಾರ ಬ್ಲೈಂಡ್ ಫಾಲೋವರ್ ಆಗ್ತೀರಾ? ಹಾ, ಆ ಲಕ್ಷಣ ಯುಕ್ತಿಯಿಂದ ಸಮರ್ಥನೆ ಮಾಡಬೇಕು. ಅದಕ್ಕೆ ವೇದವ್ಯಾಸ ರೂಪದಿಂದ ಬಂದು ಅವರು ಆ ನಿರ್ಣಯ ಜಿಜ್ಞಾಸ ಮಾಡಬೇಕು, ನೀವು ವಿಚಾರ ಮಾಡಬೇಕು. ನಿಮ್ಗೆ ಪೂರ್ವ ಪಕ್ಷ ಬಂದ್ರೆ ಅದು ಯುಕ್ತಿಯಿಂದ ಸಮರ್ಥನೆ ಮಾಡಿ ಬರಬೇಕು. ಯುಕ್ತಿ ಜನ್ಯ ನಾಲೆಡ್ಜ್, ಅದನ್ನೇ ಬಲ ಅಂತಾನು ಕರೀತಾರೆ. ಅದಕ್ಕೆ ಅದೇ ಆ ತರದ ಜ್ಞಾನ ಬೇಕು. ಕೇಳಿ ಕೇಳಿ ಬರುವಂತ ಜ್ಞಾನ ಇಲ್ಲ, ಯುಕ್ತಿಯಿಂದ ಮಥನ ಮಾಡಿ ಸಮರ್ಥನೆ ಮಾಡಿಕೊಂಡಿರುವಂತ ಜ್ಞಾನ. ಅದಕ್ಕೆ ಹೇಳುವಾಗ ಶೇಷ ಕಾಣೋ ಶೇಷನನ್ನ ಅಂದ್ರೆ ಹರಿನಾಮ ಶೇಷ ಕಾಣೋ ಶೇಷನ, ಅದಕ್ಕೆ ಶೇಷನ ಮೇಲೆ ಮಲ್ಕೊಂಡಿರುವಂತ ಶೇಷಶಾಹಿ ಕಾಣೋ ಅಂದ್ರೆ ಯುಕ್ತಿಯಿಂದ ನಿಮ್ಗೆ ಬರಬೇಕು. ಯುಕ್ತಿಯಿಂದ ನೀವು ಮೂರು ಸುತ್ತು ಆದ ಮೇಲೆ ಅದು ಗೆಲ್ಲಬೇಕು, ಮೂರು ಗುಣವನ್ನ ಗೆದ್ದು ಮೇಲೆ ನಿಲ್ಲಬೇಕು ನಿಮ್ಗೆ. ಸೊ ಶೇಷ ಕಾಣೋ ಐದು ನಾಲಿಗೆಯಿಂದ ಅವನು ಹೇಳ್ತಾ ಇದ್ದಾನೆ ಅಂತ ಬರುತ್ತೆ. ಸೊ ಶೇಷ ಕಾಣೋ ಜ್ಞಾನ ಸಾಧನ ಪಾಲಿಬ, ಜ್ಞಾನ ಬರಬೇಕು, ಜ್ಞಾನ ಬಂದು ಅದು ನಿಲ್ಲಬಾರದು, ಅದು ಸಾಧನೆಯಲ್ಲಿ ಪರಿವಸಾನ ಆಗ್ಬೇಕು. ಅಂದ್ರೆ ನಾವು ಸಾಧನೆ ಮಾಡಬೇಕಂದ್ರೆ ನಮ್ಗೆ ಶಕ್ತಿ ಬೇಕು. ಎಲ್ಲ ನನ್ಗೆ ಗೊತ್ತಿದೆ, ನಾನು ಇದು ಮಾಡ್ಲಕ್ಕೆ ಏನೋ ಮೂಡಿಲ್ಲ ಇವತ್ತು, ನಾನು ಪಂಕ ಇದು ಮಾಡ್ಲಕ್ಕೆ ಜಪ ಮಾಡ್ಲಕ್ಕೆ ಏನೋ ಮೂಡಿಲ್ಲ ರೀ, ಪೂಜೆ ಮಾಡ್ಲಕ್ಕೆ ಏನೋ ಮೂಡಿಲ್ಲ ರೀ, ಮನಸ್ಸಿನಿಂದ ಮಾಡ್ತೀನಿ. ಹಾಗೆಲ್ಲ ತಿಳ್ಕೊಂಡವನು ಅಡಿಗೆ ಹೇಗೆ ಬರುತ್ತೆ ಅಂತ ತಿಳ್ಕೊಂಡವನು ಅಡಿಗೆ ಮಾಡಬೇಕು. ಹಾಗೇನೆ ಜ್ಞಾನ ಬಂದವನಿಗೆ ಅದು ಸಾಧನೆಯಲ್ಲಿ ಪರಿವರ್ತನ ಆಗ್ಬೇಕು, ಅನುಷ್ಠಾನದಲ್ಲಿ ಪರಿವರ್ತನ ಆಗಬೇಕು, ಅವನು ಅನುಷ್ಠಾನ ಮಾಡಬೇಕು. ಸೊ ಅದಕ್ಕೆ ಜ್ಞಾನದಿಂದ ಸಾಧನೆ ಮಾಡಿ ಆ ಸಾಧನೆಯನ್ನ ರಕ್ಷಣೆ ಮಾಡಬೇಕು. ಇವತ್ತು ಸಾಧನೆ ಮಾಡಿದೆ, ಆಮೇಲೆ ಸಾಧನೆ ಮಾಡಕ್ ಆಗಲ್ಲ, ಏನೋ ಆಯ್ತು, ಮನೆಯಲ್ಲಿ ಏನೋ ಕಷ್ಟ ಬಂತು ಬಿಟ್ಬಿಡ್ತೀನಿ, ಇವಾಗ ಪಕ್ಕಕ್ಕೆ ಇಟ್ಟುಬಿಡ್ತೀನಿ. ಹಾ ಇಲ್ಲ, ಸಾಧನೆಯನ್ನ ಪಾಲಿಸಿ ಫಲವನ್ನ ಕೊಡಬೇಕು. ಅದಕ್ಕೆ ಶೇಷ ಕಾಣೋ ಜ್ಞಾನ ಸಾಧನ ಪಾಲಿಪುದಿಕೆ ಅಂತ ಹೇಳ್ತಾರೆ. ಇದನ್ನ ನಾವು ಕಂಟಿನ್ಯೂ ಮಾಡೋಣ ಅಂಬೋದು ಕೃಷ್ಣಾರ್ಪಣ ಮಸ್ತು.